You know, we read in Luke 24 how Jesus conducted a Bible study.
ನಾವು ಲೂಕ 24 ರಲ್ಲಿ ಯೇಸು ಸ್ವಾಮಿ ಹೇಗೆ ಒಂದು ಅಧ್ಯಯನ ದೇವರ ವಾಕ್ಯ ಅಧ್ಯಯನವನ್ನು ಮಾಡಿದ್ರು ಅಂತ ನೋಡ್ತೀವಿ.
I started preaching nearly 58 years ago.
ನಾನು ಸುಮಾರು ಒಂದು 58 ವರ್ಷಗಳ ಹಿಂದೆ ಪ್ರಸಂಗ ಮಾಡ್ತಾ ಇದ್ದೆ ದೇವರ ವಾಕ್ಯ.
And I studied the word to preach the word.
ದೇವರ ವಾಕ್ಯವನ್ನು ಹಂಚಿಕೊಳ್ಳಿಕ್ಕೆ ನಾನು ದೇವರ ವಾಕ್ಯವನ್ನ ಅಧ್ಯಯನ ಮಾಡಿದೆ.
And I saw this example of Jesus as a preacher in Luke 24.
ಲೂಕ 24 ರಲ್ಲಿ ಯೇಸುವಿನ ಒಂದು ಉದಾಹರಣೆಯನ್ನು ನೋಡಿದೆ ಒಬ್ಬ ಪ್ರಸಂಗಿಯಾಗಿ.
That challenged my heart so much. I said, Lord, I want to preach like that.
ನನಗೆ ಬಹಳ ಅದು ಪ್ರೋತ್ಸಾಹ ಮಾಡ್ತು. ಕರ್ತನೆ, ನಾನು ಹಾಗೆ ಒಂದು ದೇವರ ವಾಕ್ಯವನ್ನು ಹಂಚಬೇಕು ಅಂತ.
This is the one place where we read that Jesus preached a sermon for 3 hours.
ಈ ಒಂದು ಸ್ಥಳದಲ್ಲಿ ನೋಡ್ತೇವೆ ನಾವು ಯೇಸು ಸ್ವಾಮಿ ದೇವರ ವಾಕ್ಯವನ್ನ 3 ಗಂಟೆಗಳ ಕಾಲ ಹಂಚಿದ್ರು.
Not short 1 hour messages like we have.
ನಾವು ಮಾಡುವ ಹಾಗೆ ಒಂದು ಗಂಟೆಯ ಕಾಲದ ಪ್ರಸಂಗವಲ್ಲ,
3 hours.
3 ಗಂಟೆಗಳ ಕಾಲ.
And those days Bible was only Old Testament, Genesis to Malachi.
ಆ ದಿವಸಗಳಲ್ಲಿ ದೇವರ ವಾಕ್ಯ ಅಂದ್ರೆ ಆದಿಕಾಂಡದಿಂದ ಮಲಾಖಿಯವರೆಗೆ.
That is the full Bible those days.
ಆವಾಗ ಪೂರ್ಣ ಬೈಬಲ್ ಅದೇ ಆಗಿತ್ತು.
What we call Old Testament.
ಅದಕ್ಕೆ ಇವಾಗ ನಾವು ಅದನ್ನ ಹಳೆ ಒಡಂಬಡಿಕೆ ಅಂತ ಕರಿತೀವಿ.
And Jesus preached from Genesis to Malachi in 3 hours.
ಯೇಸು ಸ್ವಾಮಿ ಆದಿಕಾಂಡದಿಂದ ಮಲಾಖಿವರೆಗೂ ಪ್ರಸಂಗ ಮಾಡಿದ್ರು.
Not every verse.
ಪ್ರತಿಯೊಂದು ವಚನಗಳಲ್ಲ,
the main message.
ಅದರಲ್ಲಿ
39 books.
39 ಪುಸ್ತಕಗಳಲ್ಲಿ ಇದ್ದಂತ ಮುಖ್ಯ ವಿಷಯಗಳನ್ನು ತಿಳಿಸಿದ್ರು ಅವರಿಗೆ.
Read Luke 24.
ನೋಡೋಣ ಲೂಕ 24 ರಲ್ಲಿ.
We read after the resurrection.
ಪುನರುತ್ಥಾನದ ನಂತರ ನಾವು ನೋಡ್ತೇವೆ.
They never knew that Jesus had risen from the dead, the disciples.
ಆದ್ರೆ ಶಿಷ್ಯರಿಗೆ ಗೊತ್ತಿರಲಿಲ್ಲ ಅವರು ಸತ್ತವರೊಳಗಿಂದ ಎದ್ದಿದ್ದಾನೆ ಯೇಸು ಸ್ವಾಮಿ ಅಂತ.
And he had already risen on Sunday morning.
ಭಾನುವಾರ ಬೆಳಿಗ್ಗೆ ನಾವು ನೋಡ್ತೇವೆ ಅವನ ಪುನರುತ್ಥಾನನಾಗಿದ್ದನು.
But here were 2 disciples who did not know that.
ಈ ಒಂದು ಇಬ್ಬರು ಶಿಷ್ಯರಿಗೆ ಅದರ ವಿಷಯವಾಗಿ ಗೊತ್ತಿರಲಿಲ್ಲ.
And they were walking, verse 13, from Jerusalem to Emmaus.
ಲೂಕ 24:13 ನಾವು ನೋಡ್ತೇವೆ ಆ ದಿನದಲ್ಲಿ ಶಿಷ್ಯರಲ್ಲಿ ಇಬ್ಬರು ಯೆರೂಸಲೇಮಿಗೆ 6.5 ಮೈಲು ಉದ್ದಕ್ಕೆ ಎಮ್ಮಾವು ಎಂಬ ಹಳ್ಳಿಗೆ ಹೋಗುತ್ತಿದ್ರು ಅಂತ.
You know what that distance was?
ಆ ಒಂದು ಅಂತರ ಎಷ್ಟಿತ್ತು ಗೊತ್ತಾ?
It says here 7 miles or 11 kilometers.
ಇಲ್ಲಿ 7 ಮೈಲುಗಳು ಅಂತ ಹೇಳುತ್ತೆ ಅಥವಾ 11 ಕಿಲೋಮೀಟರ್ಗಳು ಅಂತ ಹೇಳಬಹುದು.
Now, how long does it take for you to walk 11 kilometers slowly? They were not running.
ಅವರು ಓಡಿ ಹೋಗ್ತಾ ಇರಲಿಲ್ಲ, ನಿಧಾನವಾಗಿ ನಡೆದು ಹೋಗ್ತಾ ಇದ್ರು. ನಿಮಗೆ ಎಷ್ಟು ಸಮಯ ಬೇಕು 7 ಮೈಲುಗಳನ್ನ ನಡಿಲಿಕ್ಕೆ?
At least 3 hours.
ಕನಿಷ್ಠ 3 ಗಂಟೆಗಳು ಬೇಕಾಗುತ್ತೆ.
And it said Jesus came and started walking with them, verse 15.
15ನೇ ವಚನದಲ್ಲಿ ನಾವು ನೋಡ್ತೇವೆ ಯೇಸು ಸ್ವಾಮಿಯು ಅವರ ಜೊತೆಯಲ್ಲಿ ನಡೆಯಲು
ಪ್ರಾರಂಭಿಸಿದ್ದಾರೆ.
ಅವರ ಮನೆಯವರೆಗೂ ಅವರ ಜೊತೆ ನಡೆದು ಹೋದನು ಅಂತ ನಾವು ನೋಡ್ತೇವೆ.
ಆಲ್ ದ 11 kilometers he walked with them.
ಆ ಒಂದು 11 ಕಿಲೋಮೀಟರ್ ಅವರ ಒಟ್ಟಿಗೆ ನಡೆದು ಹೋದನು ಅಂತ ನಾವು ನೋಡ್ತೇವೆ.
How long did that take?
ಅದಕ್ಕೆ ಎಷ್ಟು ಸಮಯ ತೆಗೆದುಕೊಳ್ತು?
3 hours.
3 ಗಂಟೆಗಳ ಕಾಲ ತೆಗೆದುಕೊಳ್ತು.
And what did he talk to them during those 3 hours?
ಅವರು 3 ಗಂಟೆಯ ಸಮಯಗಳಲ್ಲಿ ಏನನ್ನ ಮಾತಾಡಿದ್ರು?
First of all he told them how Christ has to die according to the scriptures in verse 25-26.
25-26 ನಾವು ನೋಡ್ತೇವೆ ಕ್ರಿಸ್ತನು ಏನೆಲ್ಲ ಶ್ರಮ ಪಟ್ಟು ಆತನು ಸಾಯ್ಬೇಕಾಗಿ ಬಂತು ಅನ್ನೋದರ ಬಗ್ಗೆ
ಮಾತಾಡ್ತಾರೆ.
7ನೇ ವಚನದಲ್ಲಿ
beginning with Moses and all the prophets, he explained to them the things concerning himself in the scriptures.
Yantara prarambadinda Moshe mattu ella pravadigalu ಕೊಂಡು ಸಮಸ್ತ ಗ್ರಂಥಗಳು ತನ್ನ ವಿಷಯದಲ್ಲಿ ಸೂಚನೆಗಳ ಬಗ್ಗೆ ವಿವರಿಸಿದನು ಅಂತ
ಹೇಳಿ. ಬಿಗಿನಿಂಗ್ ವಿತ್ ಮೋಸೆಸ್ ಮೀನ್ಸ್ ಜೆನೆಸಿಸ್, ಬಿಕಾಸ್ ಮೋಸೆಸ್ ರೋಟ್ ಜೆನೆಸಿಸ್, ಹಿ ರೋಟ್ ದ ಫಸ್ಟ್ ಬುಕ್ ಆಫ್ ದ ಬೈಬಲ್.
ಇಲ್ಲಿ ಮೋಶೆಯು ಮೊದಲುಗೊಂಡು ಅಂತ ಹೇಳಿದ್ರೆ ಮೋಶೆ ಆದಿಕಾಂಡವನ್ನು ಬರೆದಿರೋದ್ರಿಂದ ಆದಿಕಾಂಡದಿಂದ ಯೇಸು ಸ್ವಾಮಿ ಪ್ರಾರಂಭಿಸಿದ್ರು ಅಂತ ನಾವು
ನೋಡ್ತೀವಿ.
ಮೊದಲ ಐದು ಪುಸ್ತಕಗಳು ಮೋಶೆಯು ಬರೆದಂತದ್ದು.
So it says beginning with Moses means he begins with Genesis.
Prarambha Moshe inda prarambha kondu modala kondu ant helidre adikandadinda prarambhisidru.
And went all the prophets up to Malachi, the last prophet.
So ella pravadigala granthagalu andre Malachi granthadavarege hogidru.
So he took a Bible study of those 39 books in those 3 hours.
Adu 3 gantegala kaladalli aa 39 pustakagala vishayagalalli adhyayana madidru ante helidru.
It was like going through the Bible with Jesus Christ.
Yesu Swamiya jothe through kramena vakyada mukantara hoguvantaddu anta helbodu.
I would have loved to be in that Bible study for 3 hours.
Avondu Bible adhyanadalli 3 gante nanu irlikke bayista idde.
Imagine Jesus explaining the whole Bible from Genesis to Malachi.
Adanna yochisi nodi adikandadinda Malachi varige Yesu Swami adanna vivarisuvantaddu.
And what did he speak?
ಏನ್ ಮಾತಾಡಿದ್ರು ಅಲ್ಲಿ? ಬುದ್ಧಿವಂತಿಕೆಗಾಗಿ ಯಾವ ವಿಷಯಗಳನ್ನ
ಹಂಚ್ಕೊಳ್ತಾರೆ
ಅಲ್ಲಿ? ಆದಿಕಾಂಡದಿಂದ ಮಲಕಿವರೆಗೆ ಕೆಲವು ವಿಷಯಗಳನ್ನ ಅರಿವುಗಳನ್ನ ಕೊಟ್ಕೊಂಡು ಹೋಗ್ತಾ ಇರ್ಲಿಲ್ಲ.
ನಾನು
ಮೊದಲೇ ಹೇಳಿದೆ ದೇವರ ವಾಕ್ಯದಲ್ಲಿ ಆ ಒಂದು ಒಳ್ಳೆ ಕೆಟ್ಟದ್ರ ಅರಿವು ಮತ್ತು ಜೀವ ಎರಡು ಇದೆ ಅಂತ. ಯೇಸು ಸ್ವಾಮಿ ಅವರಿಗೆ ಒಳ್ಳೆಯ ಕೆಟ್ಟದರ ಅರಿವನ್ನ ಕೊಡ್ತಾ
ಇರಲಿಲ್ಲ.
ಆದಿಕಾಂಡದಿಂದ ಮಾಲಕಿಯವರಿಗೆ ಏನನ್ನ ಹಂಚಿಕೊಂಡು
ಕ್ರೈಸ್ಟ್
ಇಲ್ಲಿ ಕ್ರಿಸ್ತನ ಬಗ್ಗೆ ಏನೆಲ್ಲ ಬರೆಯಲ್ಪಟ್ಟಿದೆ ತನ್ನ ವಿಷಯವಿರುವ ಸೂಚನೆಗಳನ್ನು ಅವರಿಗೆ
ವಿವರಿಸಿ. All the way to Malachi, this speaks about me.
ಇಲ್ಲಿ ನೋಡಿ, ಇಲ್ಲಿ ಈ ವಿಷಯದಲ್ಲಿ ನನ್ನ ಬಗ್ಗೆ ಹೇಳಲ್ಪಟ್ಟಿದೆ, ಇಲ್ಲಿ ನನ್ನ ಬಗ್ಗೆ ಹೇಳಲ್ಪಟ್ಟಿದೆ, ಹಾಗೆ ಮಲಕಿಯವರೆಗೂ ಇದು ನನ್ನ ಬಗ್ಗೆ ಹೇಳಲ್ಪಟ್ಟಿದೆ ಅನ್ನೋದನ್ನ ವಿವರಿಸಿದ್ವಿ.
You read and see in Genesis 3 how the seed of the woman will crush the serpent's head.
ಅಲ್ಲಿ ನಾವು ನೀವು ನೋಡ್ತಾ ಆದಿಕಾಂಡ 3 ಹೇಗೆ ಆ ಒಂದು ಮನುಷ್ಯನ ಬೀಜವು ಸೈತಾನನ್ನ ಸೋಲಿಸುತ್ತೆ ಅಂತ.
That's me. That's Jesus.
ಅದೇ ನನ್ನ ಬಗ್ಗೆ ಹೇಳಲ್ಪಟ್ಟಿದೆ, ಅದು ಯೇಸು ಸ್ವಾಮಿಯ ಬಗ್ಗೆ
ಹೇಳಲ್ಪಟ್ಟಿದೆ.
ನಾನು ಅಂತ ಹೇಳಲಿಲ್ಲ, ಯಾಕೆಂದ್ರೆ ಅದು ಯೇಸು ಸ್ವಾಮಿ ಅಂತ ಅವ್ರಿಗೆ ಅರಿವಿರಲಿಲ್ಲ. ಅದು ಕ್ರಿಸ್ತನ ಬಗ್ಗೆ ಹೇಳಲ್ಪಟ್ಟಿದೆ ಅಂತ ಹೇಳಿದ್ರು.
ಮುಂದಿನ
ಪುಸ್ತಕಕ್ಕೆ ವಿಮೋಚನ ಕಾಂಡ.
ಯು ಸಿ ದಿ ಪಾಸೋವರ್ ಲ್ಯಾಂಬ್, ದಿ ಬ್ಲಡ್ ಶೆಡ್ ಆನ್ ದಿ ರೋಡ್, ದಟ್ಸ್ ರಿಫರಿಂಗ್ ಟು ಕ್ರೈಸ್ಟ್.
ಕುರಿಯಾದತನು, ವಿಮೋಚನೆಯ ಕುರಿಯಾದತನು, ಅದರ ಯಾರ ಬಗ್ಗೆ ಹೇಳಲ್ಪಟ್ಟಿದೆ? ಕ್ರಿಸ್ತನ ಬಗ್ಗೆ ಹೇಳಲ್ಪಟ್ಟಿದೆ.
ಎವ್ರಿ ಬುಕ್,
ಹಾಗೆ ಪ್ರತಿಯೊಂದು ಪುಸ್ತಕಗಳಲ್ಲಿ ಕೂಡ.
ಅಂಡ್ ದೆನ್ ಇನ್ ಆಲ್ ವೇ ಮಲಕೈ ಇಟ್ ಸೇಸ್ ದಿ ಸನ್ ಆಫ್ ರೈಚಸ್ನೆಸ್ ವಿಲ್ ರೈಸ್ ಇನ್ ದಿ ಸ್ಕೈ.
ಮಲಕಿನಲ್ಲಿ ಹೇಳುತ್ತೆ ಆ ಒಂದು ನೀತಿಯ ಪುತ್ರನು ಆಕಾಶದಲ್ಲಿ.
ಎಸ್ ಯು ಎನ್, ಸನ್ ಆಫ್ ರೈಚಸ್ನೆಸ್,
ನೀತಿಯ ಪುತ್ರನು, ಮಗನು ಆಕಾಶದಲ್ಲಿ ಏರಲ್ಪಡ್ತಾನೆ ಅಂತ.
ದ ಸನ್ ಆಫ್ ರೈಚಸ್ನೆಸ್ ವಿಲ್ ಅಸೆಂಡ್ ಇನ್ ದಿ ಸ್ಕೈ.
ಸೋ ಅಲ್ಲಿ ಆಕಾಶದಲ್ಲಿ ಏರಲ್ಪಡ್ತಾನೆ ಅಂತ ಹೇಳಿದ್ರು.
ದಟ್ ರಿಫರ್ಸ್ ಟು ಕ್ರೈಸ್ಟ್.
ಅದು ಕ್ರಿಸ್ತನ ಬಗ್ಗೆ ಹೇಳಲ್ಪಟ್ಟಿದೆ.
ಸೊ ಎವ್ರಿ ಬುಕ್ ಈ ಸೆಡ್ ಇಸ್ ರೆಫರಿಂಗ್ ಟು ಕ್ರೈಸ್ಟ್.
ಆ ಎಲ್ಲಾ ಪುಸ್ತಕಗಳು ಕ್ರಿಸ್ತನ ಬಗ್ಗೆ ಹೇಳಲ್ಪಟ್ಟಿದೆ.
ದೇ ವಾಸ್ ಸೀಯಿಂಗ್ ಜೀಸಸ್ ಇನ್ ಎವ್ರಿ thing that he taught.
Alli ella vishayadallu Yesu Swamiyanna nodidaru avaru Kristananna.
And afterwards, you know how they described that 3-hour Bible study.
Adara nantara aa ondu 3 gante kala adhyayanavanna avaru vivarisiddu hege gotta?
They said in verse 32.
ಎರಡನೇ ವಚನದಲ್ಲಿ ಹೀಗೆ ಹೇಳುತ್ತೆ,
ಹಾರ್ಟ್ ಫಾರ್ ಬರ್ನಿಂಗ್ ವಿದ್ ಇನ್ ಅಸ್ ವೆನ್ ಹಿ ಸ್ಪೋಕ್ ಟು ಅಸ್.
ನಮ್ಮೊಟ್ಟಿಗೆ ಮಾತಾಡಿದಾಗ ನಮ್ಮ ಹೃದಯಗಳು ನಮ್ಮಲ್ಲಿ ಕುದಿಯುತ್ತಿತ್ತಲ್ಲವೇ ಅಂತ ಹೇಳ್ತಾರೆ.
Now the Bible says Jesus Christ is the same yesterday, today and forever.
ದೇವರ ವಾಕ್ಯ ಹೀಗೆ ಹೇಳುತ್ತೆ, ಯೇಸು ಸ್ವಾಮಿ ಹಿಂದೆ ಇಂದು ಮತ್ತು ಮುಂದೆ ಒಂದೇ ತರ ಆಗಿದ್ದಾನೆ ಅಂತ ಹೇಳುತ್ತೆ.
You must all know that verse.
ಆ ವಚನ ನಿಮ್ಗೆ ಎಲ್ಲರಿಗೂ ಗೊತ್ತಿರಬೇಕು.
Hebrews 13 verse
8. ಇಬ್ರಿಯ 13:8 ವಚನ.
He is the same yesterday, today, forever.
ಯೇಸು ಕ್ರಿಸ್ತನು ನಿನ್ನೆ ಇದ್ದಾಗೆ ಇವತ್ತು ಇದ್ದಾನೆ ನಿರಂತರವೂ ಆಗಿ ಇರುವನು.
The way he explained the scriptures to them, he is the same today, he can explain it to you and me.
ಅವರು ಹೇಗೆ ಅವರಿಗೆ ವಿವರಿಸಿದ್ರು, ಅವರು ಇವತ್ತು ಕೂಡ ಹಾಗೆ ಇದ್ದಾರೆ, ಇವತ್ತು ಕೂಡ ಹಾಗೆ ವಿವರಿಸುವ ಆಗಿದ್ದಾರೆ.
So when I started studying the Bible 58 years ago, I said, Lord, I want you to explain it to me like you explained it to them.
ವರ್ಷಗಳ ಮೊದಲು ಅವರ ವಾಕ್ಯವನ್ನು ವಿವರಿಸುವಾಗ ಅದು ನಾನು ದೇವರಲ್ಲಿ ಕರ್ತನಲ್ಲಿ ಕೇಳ್ಕೊಂಡೆ, ಕರ್ತನೇ ನೀನು ಅವಾಗ ಮಾಡ್ದಂಗ ಇವಾಗ ನನ್ನೊಟ್ಟಿಗೆ ಮಾಡುವಂತ.
ಬಿಕಾಸ್ ಯು ಆರ್ ದ ಸೇಮ್ ಯೆಸ್ಟರ್ಡೇ, ಟುಡೇ ಅಂಡ್ ಫಾರ್ಎವರ್.
ಯಾಕೆ ಅಂದ್ರೆ ನೀನು ಅವತ್ತಿನಿಂದ ಇವತ್ತುವರೆಗೂ ಅದೇ ವ್ಯಕ್ತಿ ಆಗಿದ್ದೀಯ.
ಐ ವಾಂಟ್ ಟು ಆಸ್ಕ್ ಯು ವೆದರ್ ಯು ಪ್ರೇ ಟು ಜೀಸಸ್ ಲೈಕ್ ದಟ್ ವೆನ್ ಯು ರೀಡ್ ದ ಬೈಬಲ್.
ನಾನು ನಿಮ್ಗೆ ಹೇಳಲು ಇಷ್ಟಪಡ್ತೇನೆ, ನೀವು ದೇವರ ವಾಕ್ಯ ಓದುವಾಗ ಇದನ್ನ ಬಯಸ್ತೀರಾ?
Okay, I don't want to condemn you, but start doing that from today.
ಕಟ್ಟಿಸಲು ಬಯಸುವುದಿಲ್ಲ, ಆದ್ರೆ ಇವತ್ತಿನಿಂದ ಅದನ್ನ ಪ್ರಾರಂಭ ಮಾಡಿ.
From tomorrow morning when you start reading the Bible.
ನಾಳೆ ಬೆಳಗ್ಗೆ ದೇವರ ವಾಕ್ಯ ಓದಲು ಪ್ರಾರಂಭಿಸುವಾಗ ಇವತ್ತಿನಿಂದನೇ ಪ್ರಾರಂಭಿಸಿ.
Say, Lord Jesus, like you explained the Bible to those disciples on the road to Emmaus, please explain the Bible to me.
ಯೇಸು ಸ್ವಾಮಿಯೇ, ಅವತ್ತು ಆ ಒಂದು ಶಿಷ್ಯರಿಗೆ ಪ್ರಯಾಣದಲ್ಲಿ ನೀವು ಹೇಗೆ ಆ ದೇವರ ವಾಕ್ಯವನ್ನು ವಿವರಿಸಿದ್ರಿ, ಹಾಗೆ ನನಗೆ ಕೂಡ ವಿವರಿಸಿ.
What was the result for them? What was the result for those disciples?
ಕಲಿತಾಂ ಶಿರೇನಾಯ್ತು.
You read in Luke 24:32.
ಇಲ್ಲಿ ಲೂಕ 24:32 ಏನು ಹೇಳಲ್ಪಟ್ಟಿದೆ?
They said our hearts were burning within us.
ಹೃದಯವು ನಮ್ಮಲ್ಲಿ ಕುದಿಯುತ್ತಿತ್ತು ಅಂತ ಹೇಳುತ್ತೆ.
They didn't say our heads got more knowledge.
ಅವರು ಹೀಗೆ ಹೇಳಲಿಲ್ಲ, ನಮಗೆ ಬಹಳಷ್ಟು ಅರಿವು ಬಂತು ದೇವರ ವಾಕ್ಯದಲ್ಲಿ ಅಂತ.
It's not their head, it was their heart that was touched.
ಅವರ ಮನಸ್ಸಲ್ಲ ತುಂಬಿತ್ತು, ಅವರ ಹೃದಯ ತುಂಬಲ್ಪಟ್ಟು ಕುದಿಯಲ್ಪಟ್ಟು.
And that is how it must be when you read the Bible.
ಹಾಗೆ ನೀವು ದೇವರ ವಾಕ್ಯ ಓದುವಾಗ ಇರಬೇಕು.
See, you can read the Bible and get a lot of knowledge in your head.
ನೀವು ದೇವರ ವಾಕ್ಯವನ್ನ ಓದಿ ಬಹಳಷ್ಟು ಅರಿವನ್ನ ಶೇಖರಿಸಿಕೊಳ್ಬಹುದು.
And you can become like the devil.
ಹಾಗೆ ಮಾಡಿ ನೀವು ಸೈತಾನನ ಉಪಾಧಿಯಲ್ಲಾಗಬಹುದು.
Because the devil has got all the verses of the Bible in his head.
ಸೈತಾನನು ಕೂಡ ಎಲ್ಲಾ ವಚನಗಳನ್ನ ತನ್ನ ಮನಸ್ಸಿನಲ್ಲಿ ತುಂಬಿಕೊಂಡಿದ್ದಾನೆ.
He could even quote from the Bible to Jesus.
ಯೇಸು ಸ್ವಾಮಿಗೂ ಕೂಡ ದೇವರ ವಚನವನ್ನ ತೋರಿಸುವನಾಗಿದ್ದಾನೆ.
So he knows the Bible very well.
ಆತನಿಗೆ ದೇವರ ವಾಕ್ಯ ಬಹಳ ಚೆನ್ನಾಗಿ ಗೊತ್ತಿದೆ.
He gets knowledge from the Bible, not life.
ಆತನು ದೇವರ ವಾಕ್ಯದಿಂದ ಅರಿವನ್ನ ಹೊಂದ್ಕೊಳ್ತಾನೆ, ಜೀವವನ್ನ ಅಲ್ಲ.
Now let me tell you.
ನಾನು ಹೇಳಲು ಬಯಸ್ತೇನೆ.
If you get knowledge from the Bible, you are getting the same thing that Satan gets from the Bible.
ನೀವು ಆ ದೇವರ ವಾಕ್ಯ ಓದೋದ್ರಿಂದ ಬರೀ ಅರಿವನ್ನ ಹೊಂದ್ಕೊಂಡ್ರೆ ನೀವು ಸೈತಾನನ ಹಾಗೆ ಅರಿವನ್ನ ಹೊಂದ್ಕೊಳ್ಳುವಾಗ.
You listen to a sermon and what you get is some knowledge. That's just what Satan also gets.
ಒಂದು ಪ್ರಸಂಗವನ್ನ ಕೇಳಿಕೊಂಡು ಅದರಿಂದ ಬರೀ ಅರವನ್ನ ಹೊಂದ್ಕೊಂಡ್ರೆ ಸೈತಾನನಾಗೆ ಆಯ್ತು.
We must get life.
ನಾವು ಜೀವವನ್ನ ಹೊಂದ್ಕೊಳ್ಬೇಕು.
When Jesus spoke to them, their hearts burned.
ಯೇಸು ಸ್ವಾಮಿ ಮಾತಾಡಿದಾಗ ಅವರ ಹೃದಯವು ಕುದಿಯಲ್ಪಟ್ಟು.
And you must say, Lord, when I read the Bible, my heart must burn like that.
ನೀವು ಹಾಗೆ ಹೇಳಬೇಕು, ಕರ್ತನೆ ದೇವರ ವಾಕ್ಯ ಓದುವಾಗ ನನ್ನ ಹೃದಯ ಕುದಿಯಲ್ಪಡಬೇಕು.
I want your Holy Spirit to speak to me in such a way my heart will burn.
ನೀವು ಪವಿತ್ರಾತ್ಮನ ಮುಖಾಂತರ ನೀವು ಮಾತಾಡುವಾಗ ನನ್ನ ಹೃದಯ ಕುದಿಬೇಕು ಸ್ವಾಮಿ ಅಂತ ಕೇಳಬೇಕು.
from Genesis to Revelation.
ನಾನು ಆದಿಕಾಂಡದಿಂದ ಪ್ರಕಟಣೆಯವರೆಗೂ.
That's the first thing I prayed.
ಅದು ಮುಖ್ಯವಾಗಿ ನಾನು ಅದನ್ನ ಪ್ರಾರ್ಥಿಸ್ತೇನೆ.
58 years ago.
ನಾನು 58 ವರ್ಷಗಳ ಮೊದಲು ಅದನ್ನೇ ಪ್ರಾರ್ಥಿಸ್ತೇನೆ.
And many times in these 58 years.
ಈ ಒಂದು 58 ವರ್ಷಗಳಲ್ಲಿ ಬಹಳ ಸಲ ಈ ಪ್ರಾರ್ಥನೆ.
I don't want just knowledge.
ಪ್ರಾರ್ಥನೆ ನನಗೆ ಬರೀ ಅರಿವು ಬೇಕಾಗಿಲ್ಲ.
My heart must burn because you are speaking to me.
ನನ್ನ ಹೃದಯವು ಕುದಿಯಲ್ಪಡಬೇಕು ಯಾಕೆಂದ್ರೆ ನೀನು ನನ್ನೊಟ್ಟಿಗೆ ಮಾತಾಡ್ತಾ ಇದ್ದೀಯ.
Read the Bible, I want you to do the same thing that you did speaking to those disciples walking their ways.
ನಾನು ವಾಕ್ಯವನ್ನು ಓದುವಾಗ ಆ ಎಮ್ಮಾಗೆ ನಡೆದ ಶಿಷ್ಯರಿಗೆ ಹೇಗಾಯ್ತು ಹಾಗೆ ನನಗೂ ಆಗ್ಬೇಕು.
Pray like that from today.
ಇವತ್ತಿನಿಂದ ಹಾಗೆ ಪ್ರಾರ್ಥಿಸ್ತೀನಿ.
And then I was also called to preach the gospel.
ನಂತರ ನಾನು ಆ ಸುವಾರ್ತೆಯನ್ನು ಸಾರಲು ಕರೆಯಲ್ಪಟ್ಟೆ.
Not everybody is called to preach, some people are called to preach.
ಎಲ್ಲರೂ ಪ್ರಸಂಗವನ್ನು ಮಾಡಲಿಕ್ಕೆ ಕರೆಯಲ್ಪಟ್ಟಿಲ್ಲ, ಆದ್ರೆ ನನಗೆ ಕರ್ತನು ನನ್ನ ಈ ಒಂದು ಪ್ರಸಂಗವನ್ನು ಮಾಡ್ಲಿಕ್ಕೆ ಕರೆದನು.
ಐ ಪ್ರೇ ಒನ್ ಮೋರ್ ಪ್ರೇಯರ್.
ಇನ್ನೊಂದು ಪ್ರಾರ್ಥನೆಯನ್ನು ನಾನು ಮಾಡಿ.
ಲಾರ್ಡ್, ವೆನ್ ಐ ಪ್ರೀಚ್ ಅದರ್ ಪೀಪಲ್ ಹಾರ್ಟ್ ಮಸ್ಟ್ ಬರ್ನ್, ದೆನ್ ಐ ನೋ ದಟ್ ಜೀಸಸ್ ಇಸ್ ಸ್ಪೀಕಿಂಗ್ ಥ್ರೂ ಮೀ.
ಹಾಗೆ ಯೇಸು ಸ್ವಾಮಿ ನನ್ನ ಮುಖಾಂತರ ಮಾತಾಡುವಾಗ, ನಾನು ಪ್ರಸಂಗ ಮಾಡುವಾಗ ಸ್ವಾಮಿ ಇತರರ ಹೃದಯ ಕೂಡ ಹಾಗೆ ಕುದಿಯಬೇಕು ಅಂತ ಕೇಳಿದೆ. ಇಲ್ಲ ಅಂದ್ರೆ ಅವರು ಗೊತ್ತಾಗಲ್ಲ ಯೇಸು ಸ್ವಾಮಿ ನನ್ನ ಮುಖಾಂತರ ಮಾತಾಡ್ತಾ ಇದ್ದಾರೆ ಅಂತ.
ಅದರ್ವೈಸ್ ಐ ಆಮ್ ಜಸ್ಟ್ ಗಿವಿಂಗ್ ದಮ್ ದ ನಾಲೆಜ್ ಆಫ್ ಗುಡ್ ಅಂಡ್ ಈವಿಲ್.
ಇಲ್ಲ ಅಂದ್ರೆ ಅವರಿಗೆ ಒಳ್ಳೆಯ ಕೆಟ್ಟದರ ಅರಿವುಗಳನ್ನು ನಾನು ಕೊಡೋ ಹಾಗೆ ಆಗುತ್ತೆ.
I heard so many preachers, they get up and preach and they give you some knowledge, this is good, this is evil.
ನಾನು ಬಹಳಷ್ಟು ಪ್ರಸಂಗಿಗಳನ್ನ ಕೇಳಿದ್ದೇನೆ, ಅವ್ರು ಏನ್ ಮಾಡ್ತಾರೆ ನಿಂತು ಈಗ ಪ್ರಸಂಗ ಮಾಡ್ತಾರೆ, ಯಾವ್ದು ಒಳ್ಳೇದು ಯಾವ್ದು ಕೆಟ್ಟದು ಅನ್ನೋ ಅರಿವನ್ನು.
Their heart does not burn.
ಕೇಳುವಂತವರ ಹೃದಯವು ಕುದಿಯೋದಿಲ್ಲ.